हरि ओम श्री गुरुभ्यो नमः। अभ्रमं बंगरहितं अजडं यूनं सदा आनन्दतीर्थमतुलं वदेतापत्रयापहं मिथ्या सिद्धांत दुद्ध्वांत विद्वंसविशनः जयतीर्थागत निर्भासतां नो हृदंबरे अत्यकल्पितकल्पोऽयं प्रत्यत्यगतकेसरी व्यासतीर्थ गुरुभूयात् अस्मदिष्टात सिद्धये तपो विद्या विरक्त्यादि सद्गुणोगाकरानहं वादिराज गुरून् वन्दे अहिग्रीवदाशयान् पूज्य राघवेन्द्राय सत्यधर्मराय च भजतां कल्पवृक्षाय नमतां कामधेनवे दुर्वादि ध्वांतरवे वैष्णवेन्दी वरेन्दवे श्री राघवेन्द्र गुरवे नमो अत्यंतयाळवे आपादमौलि पर्यन्तं गुरुनामाक्तिं स्मरेत् तेन विघ्नाः प्रणश्यन्ति सिद्ध्यं च मनोरथाः। हरि ओम श्री गुरुभ्यो नमः। ನಾವು ಹರಿಕಥಾಮೃತಸಾರದಲ್ಲಿ 18ನೇ ಸಂಧಿ ಸರ್ವ ಸ್ವಾತಂತ್ರ್ಯ ಸಂಧಿ ಅದನ್ನು ಮಾಡ್ತಾ ಇದ್ದೀವಿ. ನಾಂದಿಪದ್ಯ ಹೇಳ್ಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈಗ ಈ ಸರ್ವಸ್ವಂತ ನಮಗೆ ಮೊದಲು ದತ್ತ ಸ್ವಾತಂತ್ರ್ಯ ಸಂಧಿ, ಸ್ವಗತ ಸ್ವಾತಂತ್ರ್ಯ ಸಂಧಿ, ಸರ್ವಸ್ವಾತಂತ್ರ್ಯ ಸಂಧಿ ಇವನ್ನು ನೋಡ್ತಾ ಇದ್ದೀವಿ. ಸರ್ವಸ್ವಾತಂತ್ರ್ಯ ಸಂಧಿ ಅನ್ನುವುದು ಪರಮಾತ್ಮನ ರೂಪಗಳೇ, ಮೂರು ಕೂಡ ಪರಮಾತ್ಮನ ರೂಪಗಳೇ. ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಇರುವ ಪರಮಾತ್ಮನ ರೂಪಗಳು ನಮಗೆ ಅಪಕ್ವ ದಶೆಯಲ್ಲಿ ಬರುವಂತಹದ್ದು. ಆಮೇಲೆ ಸ್ವಗತ ಸ್ವಾದ ಸಂಧಿಯ ರೂಪಗಳು, ಪರಮಾತ್ಮನ ರೂಪಗಳು ನಮ್ಮಲ್ಲಿ, ಅಂದರೆ ಅದರ ವಿಶೇಷವಾದ ಒಂದು ಅಭಿವ್ಯಕ್ತಿ ಪರಮಾತ್ಮ ನಮಗೆ ತೋರಿಸು, ನಮ್ಮಲ್ಲಿದ್ದು ತೋರಿಸುವುದು, ಅದು ಪಕ್ವಾಪಕ್ವ ದಶೆಯಲ್ಲಿ ಬರುವಂತಹದ್ದು. ಆಮೇಲೆ ಸರ್ವಸ್ವಾತಂತ್ರ್ಯ ಸಂಧಿಯ ಪರಮಾತ್ಮನ ರೂಪಗಳು ಪಕ್ವ ದಶೆಯಲ್ಲಿ ಬರುವಂತಹದ್ದು. ಏನು ಈ ಅಪಕ್ವ, ಪಕ್ವಾಪಕ್ವ, ಪಕ್ವ, ಈ ಏನು ಈ ದಶೆಗಳಂತ ಹೇಳಿದ್ರೆ, ನಾನೇ ಮೊದಲು ಹೇಳಿದಂತೆ ಪರಮಾತ್ಮನ ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಕರೆಯಲ್ಪಡುವ ರೂಪಗಳು ನಮಗೆ ಕ್ರಿಯಾಶಕ್ತಿಯನ್ನು ಕೊಡುವಂತ, ಅಂದ್ರೆ ನಮಗೆ ಸ್ವತಃ ಏನು ಕ್ರಿಯೆ ಮಾಡಲಿಕ್ಕಾಗೋದಿಲ್ಲ. ಯಾವ ಜೀವನು ಕೂಡ ದೇಹ ಕೊಟ್ಟರೂ ಸಹಿತ ಆ ಜೀವನದಲ್ಲಿ ಕ್ರಿಯಾ ಸಾಮರ್ಥ್ಯ ಅನ್ನುವುದು ಸ್ವತಃ ಇರುವುದಿಲ್ಲ. ಪರಮಾತ್ಮ ಕೊಟ್ಟರೆ ಇದೆ, ಕೊಡದಿದ್ರೆ ಇಲ್ಲ. ಪರಮಾತ್ಮ ತನ್ನ ದತ್ತ ಸ್ವಾತಂತ್ರ್ಯ ಸಂಧಿ ಅನ್ನುವ ರೂಪಗಳನ್ನು ನಮ್ಮ ಒಳಗೆ ಇಟ್ಟು ಕ್ರಿಯಾಶಕ್ತಿಯನ್ನು ನಮಗೆ ಕೊಡ್ತಾನೆ. ಅಂದರೆ ಮೊದಲು ನಮಗೆ ಅಪಕ್ವ ದಶೆಯಲ್ಲಿ ಪೂರ್ತಿ ಅಪಕ್ವತೆ ಇದ್ದಾಗ ಕ್ರಿಯಾಶಕ್ತಿ, ನಾವು ಮಾಡುವ ಕೆಲಸಗಳು ನಾವೇ ಮಾಡ್ತಾ ಇದ್ದೀವಿ ಅನ್ನುವ ಭ್ರಮೆ ಮೊದಲು ಬರುತ್ತೆ. ಆಮೇಲೆ ಸ್ವಲ್ಪ ಅಪಕ್ವ ದಶೆಯಲ್ಲಿ ಸ್ವಲ್ಪ ಸಾಧನೆ ಮಾಡಿದ ಮೇಲೆ ಮೊದಲು ಇಲ್ಲ ರೀ, ನಾನು ಮಾಡ್ಬೇಕನ್ಕೊಳ್ತೀನಿ, ನನ್ನಿಂದ ಮಾಡ್ಲಕ್ಕಾಗೋದಿಲ್ಲ, ಸೊ ಮಾಡುವುದು ನಾನು ಮಾಡಿದಂತೆ ಕಾಣುತ್ತೆ, ಆದರೆ ಇನ್ನೊಬ್ಬರು ನನ್ನ ಒಳಗಿದ್ದು ಮಾಡಿಸಿದಂತೆ ನಮಗೆ ಸ್ವಲ್ಪ ಗೊತ್ತಾಗತ್ತೆ ಅಂತ ಅದು ಸ್ವಲ್ಪ ಊಹೆ ಮಾಡಬಹುದು. ಅಂದ್ರೆ ಅಪಕ್ವ ದಶೆಯಲ್ಲಿ ನಾವು ಮಾಡುವ ಕೆಲಸಗಳು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅನ್ನುವುದು ಸ್ವಲ್ಪ ನಮಗೆ ಒಪ್ಪಿಕೆ ಆಗತ್ತೆ. ಆದರೆ ಆವಾಗಲೂ ಕೂಡ ಅಪಕ್ವ ದಶೆಯಲ್ಲಿ ನಮಗೆ ನಮ್ಮ ಇಚ್ಛೆ ಮಾಡುವುದು ನಮ್ಮ ಕೈಲಿದೆ, ಪ್ರಯತ್ನ ಮಾಡುವುದು ನಮ್ಮ ಕೈಲಿದೆ, ಆಕ್ಚುಯಲ್ ಕೆಲಸ ಮಾಡುವುದು ಪರಮಾತ್ಮ ಮಾಡಿಸ್ತಾನೆ ಅನ್ನುವುದು ಮೊದಲು ಒಪ್ಪುತ್ತೀವಿ. ಅಂದ್ರೆ ಫಸ್ಟ್ ಪರಮಾತ್ಮನ ಕರ್ತೃತ್ವ, ಪರಮಾತ್ಮನ ಸ್ವಾತಂತ್ರ್ಯ, ಪರಮಾತ್ಮ ನಮ್ಮಿಂದ ಮಾಡಿಸುವುದು ಒಪ್ಪುವುದು ಅಪಕ್ವ ದಶೆಯಲ್ಲಿ ನಮಗೆ ಯಾವಾಗ ಸಿದ್ಧವಾಗುತ್ತೆ ಮೊದಲು ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್, ಮೊದಲನೇ ಬೇಬಿ ಸ್ಟೆಪ್ ಅಂತ ಹೇಳಿದಂತೆ ಫಸ್ಟ್ ಸ್ಟೆಪ್ ನಮಗೆ ನಾವು ಮಾಡುವ ಕ್ರಿಯೆಗಳಲ್ಲಿ ಪರಮಾತ್ಮ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಆದರೆ ನಾವು ಇಚ್ಛೆ ಮಾಡುವುದು ನಮ್ಮ ಕೈಲಿದೆ, ಪ್ರಯತ್ನ ಮಾಡುವುದು ನಮ್ಮ ಕೈಲಿದೆ, ಕೆಲಸ ಮಾಡುವುದು ಪರಮಾತ್ಮ ಮಾಡಿಸ್ತಾನೆ ಅನ್ನುವುದು ಮೊದಲು ನಮಗೆ ಬರುವಂತಹ ಒಪ್ಪಿಗೆ ಆಗಿದೆ. ಇದು ಅದಕ್ಕೆ ಅಪಕ್ವ ದಶೆಯಲ್ಲಿ ಇಷ್ಟು ಮಾತ್ರ ನಮಗೆ ಸ್ವಲ್ಪ ಊಹೆ ಮಾಡಲಿಕ್ಕಾಗತ್ತೆ. ಆ ಕಾರಣದಿಂದ ಇದನ್ನು ಪರಮಾತ್ಮ ನಮಗೆ ಕೊಟ್ಟ ಈ ಸ್ವಾತಂತ್ರ್ಯ ಅನ್ನುವುದು ಭಾವನೆ ಬರುವಂತೆ ಮಾಡುತ್ತೆ. ಆ ಕಾರಣದಿಂದ ಇದಕ್ಕೆ ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಪರಮಾತ್ಮನ ರೂಪಕ್ಕೆ ಹೆಸರು. ಯಾಕೆ ಈ ಪರಮಾತ್ಮನ ದತ್ತ ಸ್ವಾತಂತ್ರ್ಯ ಸಂಧಿ ಅನ್ನುವ ಪರಮಾತ್ಮನ ರೂಪಗಳು ನಮ್ಮ ಒಳಗಿದ್ದು ನಮ್ಮಿಂದ ಕ್ರಿಯೆಗಳನ್ನು ಮಾಡಿಸ್ತಾನೆ. ಆದರೆ ಮಿಕ್ಕದ್ದು ಏನು ನಮ್ಮ ಒಳಗೆ ಇಚ್ಛಾಶಕ್ತಿ, ಅದೇ ವಿಧವಾಗಿ ನಮ್ಮಲ್ಲಿರುವಂತಹ ಜ್ಞಾನಶಕ್ತಿ, ಇವೆರಡೂ ಮಾತ್ರ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಅನ್ನುವ ಒಂದು ತಿಳುವಳಿಕೆ ಬರುವಂತೆ ಮಾಡುತ್ತೆ. ಆ ಕಾರಣದಿಂದ ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂತ ಕರೆದು ಪರಮಾತ್ಮನ ರೂಪಗಳನ್ನು ಕರೆಯಬಹುದು. ಸೊ ಅದಕ್ಕೆ ಆ ಹೆಸರಿಂದ ಪರಮಾತ್ಮ ನಮ್ಮ ಒಳಗಿದ್ದು ನಮ್ಮಿಂದ ಕೆಲಸಗಳನ್ನು ಮಾಡಿಸ್ತಾನೆ. ಆಮೇಲೆ ಆ ಪೂರ್ತಿ ಅಪಕ್ವ ದಶೆಯಿಂದ ಪಕ್ವಾಪಕ್ವ ಸ್ವಲ್ಪ ಪರಿಣತಿ ಆಗತ್ತೆ, ಸ್ವಲ್ಪ ಸಾಧನೆ ಮುಂದುವರಿಸ್ತೀವಿ. ಆವಾಗ ಪರಮಾತ್ಮ ನಮ್ಮಿಂದ ಕ್ರಿಯೆಗಳನ್ನು ಮಾಡಿಸುವುದು ಮಾತ್ರವೇ ಅಲ್ಲ, ನಮ್ಮ ಒಳಗೆ ಇದ್ದು ಇಚ್ಛೆ ಕೂಡ, ಅವನ ಇಚ್ಛೆ, ಅವನು ಪ್ರೇರಣೆ ಮಾಡಬೇಕು, ಅವನು ಪ್ರೇರಣೆ ಆದರೆ ನಮಗೆ ಇಚ್ಛೆ ಇರುತ್ತೆ. ಸೊ ಪ್ರೇರಣೆ ಅವನು ಮಾಡ್ತಾನೆ, ಕೆಲಸ ಅವನು ಮಾಡ್ತಾನೆ, ಆದರೆ ಪ್ರಯತ್ನ ಮಾತ್ರ ನಾವು ಮಾಡ್ತೀವಿ. ಅಂದ್ರೆ ಆ ಪ್ರಯತ್ನ, ಅದಕ್ಕೆ ಅದಕ್ಕೆ ಬೇಕಾದ ತಿಳುವಳಿಕೆ ನಮ್ಮ, ಅಂದ್ರೆ ಜ್ಞಾನ ನಮಗಿದೆ. ಜ್ಞಾನ ಅನ್ನೋದು ಪರಮಾತ್ಮ ನಮ್ಮ ಪ್ರಯತ್ನ ಮಾಡಿ ನಾವು ಅಂದ್ರೆ ಜ್ಞಾನವನ್ನು ಪಡೆಯುವುದು ನಮ್ಮ ಕೈಲಿದೆ, ನಾವು ಜ್ಞಾನವನ್ನು ಪಡಿತೀವಿ, ಆ ಜ್ಞಾನವನ್ನು ಪಡೆಯುವ ಪ್ರಯತ್ನ ನಮ್ಮಿಂದ ನಡೆಯುತ್ತೆ. ಆದ್ರೆ ಆ ಜ್ಞಾನವನ್ನು ಪಡೆದ ಮೇಲೆ ಆ ಇಚ್ಛೆಯನ್ನು ಪರಮಾತ್ಮ ಪ್ರೇರಣೆ ಮಾಡಿ ಮಾಡ್ತಾನೆ, ಕೆಲಸವನ್ನು ಅವನು ಶಕ್ತಿ ಕೊಟ್ಟು ಮಾಡಿಸ್ತಾನೆ. ಆ ಕಾರಣದಿಂದ ಈ ಎರಡು ಪರಮಾತ್ಮನ ಕೈಲಿದೆ, ಏನು ಕ್ರಿಯೆ ಆಮೇಲೆ ಇಚ್ಛೆ, ಈ ಎರಡು ಪರಮಾತ್ಮನ ಕೈಲಿದೆ ಅನ್ನುವುದು ನಮಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಅದಕ್ಕೆ ಇದು ಪಕ್ವಾಪಕ್ವ ದಶೆ. ಆದ್ರೆ ಪ್ರಯತ್ನ ಮಾಡುವುದು, ಜ್ಞಾನ ಸಂಪಾದಿಸುವುದು ಅದೆಲ್ಲ ನಮ್ಮ ಕೈಲಿದೆ ಅನ್ನುವುದು ಇನ್ನೂ ಆವಾಗ ಆ ಪಕ್ವಾಪಕ್ವ ದಶೆಯಲ್ಲಿ ಇನ್ನೂ ಉಳಿದಿರುತ್ತೆ. ಆಮೇಲೆ ಪೂರ್ತಿ ಪಕ್ವತೆ ಬಂದಾಗ, ಪಕ್ವ ದಶೆಗೆ ಬಂದಾಗ, ಆವಾಗ ಪರಮಾತ್ಮ ನಮ್ಮಿಂದ ಮಾಡಿಸ್ತಾನೆ ಕ್ರಿಯೆಗಳು, ಅವನ ಕೈಲೇ ಇದೆ, ಇಚ್ಛೆಯೂ ಅವನ ಕೈಲೇ ಇದೆ. ಯಾಕಂದ್ರೆ ಅವನೇ ಪ್ರೇರಣೆ ಕೊಟ್ಟರೆ ನಮ್ಗೆ ಇಚ್ಛೆ ಬರುತ್ತೆ, ಪ್ರೇರಣೆ ಕೊಡದಿದ್ರೆ ಇಚ್ಛೆ ಬರುವುದಿಲ್ಲ. ಈ ಎರಡು ಪರಮಾತ್ಮನ ಕೈಲಿದೆ. ಅಷ್ಟೇ ಅಲ್ಲದೆ ಜ್ಞಾನವನ್ನು ಕೂಡ ಕೊಡುವುದು ಅವನೇ, ನಮ್ಮಿಂದ ಪ್ರಯತ್ನ ಮಾಡಿಸುವುದು ಅವನೇ, ಎಲ್ಲವೂ ಅವನ ಕೈಲೇ ಇದೆ. ನನ್ನ ಕೈಲಿ ಯಾವುದೂ ಇಲ್ಲ, ಯಾಕಂದ್ರೆ ನನಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದಂತ ಆಗತ್ತೆ. ಸೊ ಎಲ್ಲವೂ ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಒಳಪಟ್ಟಿದೆ ಅನ್ನುವ ತಿಳುವಳಿಕೆ ಚೆನ್ನಾಗಿ ಬರುವುದು ಪಕ್ವ ದಶೆಯಲ್ಲಿ ಬರುತ್ತೆ. ಅದಕ್ಕೆ ಆ ಜ್ಞಾನ ಶಕ್ತಿ ಕೂಡ ಪರಮಾತ್ಮನಿದೆ ಅನ್ನುವುದು ತಿಳಿಸುವಂತಹ ಯಾವ ಪ್ರಸಂಗವಿದೋ ಅದು ಸರ್ವಸ್ವಾತಂತ್ರ್ಯ ಅನ್ನುವ ಪರಮಾತ್ಮನ ರೂಪಗಳನ್ನ ನಮಗೆ ಸಿದ್ಧವಾಗತ್ತೆ ಅಂತ ತಿಳ್ಕೊಳ್ತೀವಿ. ಅದಾದ ಮೇಲೆ ಈ ಸರ್ವಸ್ವಾತಂತ್ರ್ಯ ಸಂಧಿಯಲ್ಲಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಮೂರು ಪದ್ಯಗಳನ್ನು ನೋಡಿದ್ದೀವಿ. ಇಲ್ಲಿ ಯಾರು ದೈತ್ಯ ಸ್ವಭಾವವುಳ್ಳವರು, ಕೆಟ್ಟ ಸ್ವಭಾವವುಳ್ಳವರು ಹೇಗೆ ಹೇಗೆ ಪ್ರವರ್ತಿಸುತ್ತಾರೆ ಅಂದ್ರೆ ಅದು ಕೂಡ ಅವರಿಗೆ ಅಂದ್ರೆ ಪರಮಾತ್ಮ ಅವರ ಒಳಗೆ ಇದ್ದು ಅವರಿಂದ ಹೇಗೆ ಅವರ ಪ್ರವರ್ತನೆ ಮಾಡಿಸ್ತಾನೆ, ಹೌ ಹಿ ಡ್ರೈವ್ಸ್ ದೆಮ್, ಹೌ ಹಿ ಮೇಕ್ಸ್ ದೆಮ್ ಆಕ್ಟ್ ಅನ್ನುವುದನ್ನು ನಮಗೆ ತಿಳಿಸುವಂತಹ ಪದ್ಯಗಳನ್ನು ನೋಡಿದ್ದೀವಿ. ಅದು 17ನೇ ಪದ್ಯದಲ್ಲಿ ಕಾಮ ಲೋಭ ಕ್ರೋಧ ಆಮೇಲೆ ಮದ ಹಿಂಸಾ ಮಯ ಅನೃತ ದಂಭ ಕಪಟ ಇತ್ಯಾದಿ ಪರ ದೋಷಗಳಿಂದ ಇರುವಂತಹ ಅವರು ಅವರ ಸಂಘದಿಂದಲೇ ತಮವೇ ವರ್ಧಿಪುದು ಅಂತೇಳಿ, ಅಂತಹ ದುಷ್ಟ ಜನರ ಸಂಘ ಬೇಡ ಅಂಥೇಳಿ ಮೂರು ಪದ್ಯಗಳಲ್ಲಿ ನಮಗೆ 15, 16, 17 ಈ ಮೂರು ಪದ್ಯಗಳಲ್ಲಿ ದುಷ್ಟರ ಸ್ವಭಾವವನ್ನು ಹೇಳಿದ ಮೇಲೆ 18ನೇ ಪದ್ಯದಲ್ಲಿ ನಮಗೆ ಸಜ್ಜನರ ಸಂಕ್ಷೇಪವಾಗಿ ನೋಡಿದ್ದೀವಿ. ಅದರಲ್ಲಿ ಜ್ಞಾನ ಭಕ್ತಿ ವಿರಕ್ತಿ ವಿನಯ ಪುರಾಣ ಶಾಸ್ತ್ರ ಶ್ರವಣ ಚಿಂತನ ದಾನ ಶಮ ದಮ ಯಜ್ಞ ಸತ್ಯ ಅಹಿಂಸಾ ಭೂತದಯ ಧ್ಯಾನ ಭಗವನ್ನಾಮ ಕೀರ್ತನ ಮೌನ ಜಪ ತಪ ವ್ರತ ಸುತೀರ್ಥ ಸ್ನಾನ ಮಂತ್ರ ಸ್ತೋತ್ರ ವಂದನ ಸಜ್ಜನರ ಗುಣವು. ಸೊ ಸಜ್ಜನರ ಗುಣಗಳು ಅಂದ್ರೆ ಇದೆಲ್ಲ ಹೇಳುವುದರ ಮೂಲಕವಾಗಿ ಏನಂತೆ ಆಯ್ತ್ರಿ, ಇದು ಸಜ್ಜನರ ಗುಣ ಅಂದ್ರೆ ಇಲ್ಲಿ ಪರಮಾತ್ಮನ ಸ್ವಾತಂತ್ರ್ಯ ಇಲ್ಲ, ನಮ್ಮಕ್ಕೆ ನಮ್ಮ ಸ್ವಾತಂತ್ರ್ಯ ಒಳ ಯಾರಿಗೆ ಯಾವ ಗುಣಗಳಿದೆ ಅನ್ನೋದು ಅವರ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು ಅನ್ನೋ ಒಂದು ಭ್ರಮೆ ಬರುವಂತಹ ಒಂದು ಅವಕಾಶವಿದೆ. ಆದ್ರೆ ನೋಡ್ರಿ, ಇದು ಸಜ್ಜನರ ಗುಣವು. ಸಜ್ಜನರ ಗುಣ ಅಂತ ಹೇಳಿದರೆ ಅವರ ಅಸ್ವತಂತ್ರವನ್ನು ಇನ್ನೂ ಚೆನ್ನಾಗಿದೆ ಅಂದ್ರೆ ಪರಮಾತ್ಮನ ಮೇಲೆ ಆಧಾರಪಟ್ಟಿರುವುದು ಮಾತ್ರವೇ ಅಲ್ಲ, ನೀವು ನಿಮ್ಮ ಗುಣ ಅಂದ್ರೆ ನಿಮ್ಮ ಸ್ವಭಾವ ಗುಣ ಅಂತ ಹೇಳಿದ್ರೆ ಅದು ನಿಮ್ಮ ಕೈಲಿಲ್ಲ, ನಿಮ್ಮ ಸ್ವಭಾವ ಗುಣವನ್ನು ಪ್ರೇರಿಸುವಂತಹ ಪ್ರಕೃತಿಯಿಂದ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳ ಮೂಲಕವಾಗಿ ನಿಮ್ಮ ಸ್ವಭಾವ ಗುಣಗಳು, ಸ್ವಭಾವಜವಾದ ಗುಣಗಳು, ಸ್ವಭಾವದಿಂದ ಹುಟ್ಟಿದ ಗುಣಗಳು ರಿಯಾಕ್ಟ್ ಮಾಡುತ್ತೆ. ಸೊ ಈ ಪ್ರಕೃತಿಯ ಗುಣಗಳು ಕೂಡ ನಿಮ್ಮ ಕೈಲಿಲ್ಲ. ಒಟ್ಟಿಗೆ ಸಜ್ಜನರ ಗುಣ ಅಂತ ಹೇಳಿದರು, ಆ ಸಜ್ಜನರ ಗುಣ ಹೇಗಿರಬೇಕು ಅಂತ ಸಜ್ಜನರು ಡಿಸೈಡ್ ಮಾಡಲಿಲ್ಲ. ಸಜ್ಜನರು ಯಾರೇ ಒಂದು ಸಜ್ಜನರು ತಗೊಳ್ರಿ, ಅವ್ರ ಗುಣ ಬಹಳ ಚೆನ್ನಾಗಿದೆ, ಆದ್ರೆ ನಮಗೆ ಇಂತಹ ಒಳ್ಳೆ ಗುಣ ಬೇಕು ಅಂತ ಅವರೇ ನಿರ್ಣಯ ಮಾಡಿದ್ದಾರಾ? ಇಲ್ಲ. ಅಂದ್ರೆ ಪರಮಾತ್ಮನ ಮೇಲೆ ಆಧಾರ ಪಡುವುದು ಮಾತ್ರವೇ ಅಲ್ಲ, ಪ್ರಕೃತಿಯ ಮೇಲೂ ತಮ್ಮ ಸ್ವಭಾವದ ಮೇಲೂ ಆಧಾರ ಪಟ್ಟಿದ್ದಾರೆ. ಅಂದ್ರೆ ಅವ್ರ ಕೈಲಿ ಏನೂ ಇಲ್ಲ, ದೇ ಆರ್ ಡಿಪೆಂಡೆಂಟ್ ನಾಟ್ ಓನ್ಲಿ ಆನ್ ಪರಮಾತ್ಮ, ಸ್ವತಂತ್ರನಾದ ಪರಮಾತ್ಮನ ಮೇಲೆ ಆಧಾರ ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಸ್ವತಂತ್ರವಾದ ಪ್ರಕೃತಿ ಮೇಲೂ ಆಧಾರ ಪಟ್ಟಿದ್ದಾರೆ. ಅಸ್ವತಂತ್ರವಾದ ಗುಣಗಳ ಮೇಲೆ, ಸತ್ವರಜಸ್ತಮ ಗುಣಗಳು, ಅವು ಪರಮಾತ್ಮನ ಮೇಲೆ ಆಧಾರ ಪಟ್ಟಿರುವಂತಹದ್ದು. ಅವು ಜಡಪದಾರ್ಥಗಳು, ಅಂತಹ ಜಡಪದಾರ್ಥಗಳ ಮೇಲೇನೂ ಕೂಡ ಈ ಚೇತನರಾದವರು, ಚೇತನರು ಜಡಪದಾರ್ಥಗಳಿಗಿಂತ ಶ್ರೇಷ್ಠರಾದವರೇ, ಆದರೂ ಕೂಡ ಈ ಚೇತನ ವಸ್ತುಗಳು ಜಡಪದಾರ್ಥಗಳ ಮೇಲೂ ಆಧಾರ ಪಟ್ಟಿದ್ದಾರೆ. ದೇ ಆರ್ ಡಿಪೆಂಡೆಂಟ್ ಆನ್ ಪ್ರಕೃತಿ ಆಲ್ಸೋ. ಆ ಕಾರಣದಿಂದ ಅಸ್ವಾತಂತ್ರ್ಯವನ್ನು ಇನ್ನೂ ಚೆನ್ನಾಗಿ ತೋರಿಸಿಕೊಡ್ತಾ ಇದ್ದಾರೆ. ಈ ಸರ್ವಸ್ವಾತಂತ್ರ್ಯ ಸಂಧಿ ಅಂತ ಹೆಸರಿದ್ದರೂ ಕೂಡ ಈ ಸರ್ವಸ್ವಾತಂತ್ರ್ಯ, ಸರ್ವತಃ ನಮಗೆ ಸ್ವಾತಂತ್ರ್ಯವೇ ಇಲ್ಲ, ಆ ಸರ್ವಸ್ವತಂತ್ರನಾದ ಪರಮಾತ್ಮನಿದೇ ಎಲ್ಲದ್ದು. ಪರಮಾತ್ಮ ತಾನು ಸ್ವಯಂ ಎಲ್ಲವನ್ನು ಮಾಡಿಸುವುದು ಮಾತ್ರವೇ ಅಲ್ಲದೆ ಪ್ರಕೃತಿಯ ಮೂಲಕವಾಗಿ ಕೂಡ ನಮ್ಮ ಒಳಗೆ ಇದ್ದು ನಮ್ಮಿಂದ ನಮಗೆ ಸಜ್ಜನರಿಗೆ ಸತ್ಸ್ವಭಾವ, ದುರ್ಜನರಿಗೆ ದುಸ್ವಭಾವ, ಅವನು ಪರಮಾತ್ಮ ತಾನು ಅವರಿಗೆ ಸ್ವಭಾವಕ್ಕೆ ತಕ್ಕಂತೆ, ಆ ಸ್ವಭಾವ ಕೂಡ ಅನಾದಿ ಕಾಲದಿಂದ ಇದ್ದರೂ ಅದು ಪರಮಾತ್ಮನ ಮೇಲೆ ಆಧಾರ ಪಟ್ಟಿರುವಂತಹ ಸ್ವಭಾವ, ಗುಣಗಳು ಅವು ಕೂಡ ನಮ್ಮ ವಶದಲ್ಲಿ ಇಲ್ಲ ಅನ್ನೋದು ಹೇಳುವುದಕ್ಕಾಗಿ, ಸಜ್ಜನರ ಗುಣಗಳು ಯಾವುದಂತ ಲಿಸ್ಟ್ ಮಾಡಿದ್ರೆ ಆಯ್ತು, ಈ ಗುಣಗಳೆಲ್ಲ ನಾವು ಸಂಪಾದಿಸ್ತೀವಿ, ವಿ ಜಸ್ಟ್ ಅಕ್ವೈರ್ ಅಂದ್ರೆ ನಮ್ಮ ಒಳಗೆ ಇದ್ದರೆ ಅದನ್ನು ನಾವು ಪರಮಾತ್ಮನ ಅನುಗ್ರಹದಿಂದ ವೃದ್ಧಿಪಡಿಸಬಹುದೇ ಹೊರತು ನಮ್ಮ ಒಳಗೆ ಇಲ್ಲದೇ ಇರುವ ಗುಣಗಳನ್ನು ನಮಗೆ ತೋರಿಸುವುದಕ್ಕಾಗುವುದಿಲ್ಲ. ಆ ಕಾರಣದಿಂದ ಈ ಗುಣಗಳು ಎಂತಾದ್ದು, ಸಜ್ಜನರ ಗುಣಗಳು ಎಂತಾದ್ದು ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಅಂಥೇಳಿ, ಜ್ಞಾನ ಅಂದ್ರೆ ಏನು? ಜ್ಞಾನ ಹರಿ ಸರ್ವೋತ್ತಮತ್ವ ವಾಯುಜೀವೋತ್ತಮತ್ವವನ್ನು ಆಧಾರ ಪಟ್ಟುಕೊಂಡು ತಾರತಮ್ಯಾನುಸಾರವಾಗಿ ಎಲ್ಲ ದೇವತೆಗಳ ಸ್ವರೂಪವನ್ನು, ಜಗತ್ ಸತ್ಯತ್ವವನ್ನು, ಜಗತ್ತಿನಲ್ಲಿ ಪರಮಾತ್ಮ ಮಾಡುವ ವ್ಯಾಪಾರಗಳನ್ನು ಆ ತಾರತಮ್ಯಾನುಗುಣವಾಗಿ ಪರಮಾತ್ಮ ಬಿಂಬ ಪ್ರತಿಬಿಂಬ ಭಾವವನ್ನು ಪೂರ್ಣವಾಗಿ ಹೇಗೆ ಮಾಡುತ್ತಾನೆ ಅನ್ನುವ ವಿಷಯವನ್ನು ಎಲ್ಲವನ್ನೂ ಕೂಡ ಸರಿಯಾಗಿ ತಿಳ್ಕೊಳ್ಳುವ ಯಾವುದಿದೋ ಅದು ಜ್ಞಾನ. ಅದಾದ ಮೇಲೆ ಆ ಜ್ಞಾನ ಭಕ್ತಿ. ಭಕ್ತಿ ಅಂದರೆ ಪರಮಾತ್ಮನ ಮೇಲೆ ಈ ಜ್ಞಾನ, ಸರಿಯಾದ ಜ್ಞಾನದಿಂದ ಬರುವಂತಹ ಶುದ್ಧವಾದ ನಿರ್ಮಲವಾದ ಭಕ್ತಿ. ಅದು ಎಂತಹದ್ದು ಭಕ್ತಿ ಅಂತ ಹೇಳಿದ್ರೆ, ಪರಮಾತ್ಮನ ಮೇಲೆ ಎಲ್ಲವನ್ನೂ ಪ್ರೇಮ, ನಿರಂತರ ಪ್ರೇಮ ಪ್ರವಾಹ, ನಮಗೆ ಯಾವ ಬ್ರೇಕ್ ಇಲ್ಲದೆ ಅವಿರತವಾದಂತಹ, ವಿರತ ಅಂದ್ರೆ ಬ್ರೇಕ್ ಇಲ್ಲದೆ ಇರುವಂತಹ ಅವಿರತವಾದ ನಿರತವಾದಂತಹ ಸ್ನೇಹವು. ಆ ಸ್ನೇಹ ಎಂತಹದ್ದು? ನಮ್ಮ ಸ್ವಜನರ ಮೇಲಕ್ಕಿಂತ ಅತ್ಯಧಿಕವಾಗಿರುವಂತಹ, ಅನಂತ ಗುಣ ಜಾಸ್ತಿ ಇರುವಂತಹದ್ದು, ನಿರಂತರವಾಗಿರುವಂತಹದ್ದು, ಸುದೃಢ ಸ್ನೇಹ ಭಕ್ತಿರೀತಿ ಪ್ರೋಕ್ತ ಅಂತ ಹೇಳಿದ. ಸುದೃಢ ಸ್ನೇಹ ಭಕ್ತಿರೀತಿ ಪ್ರೋಕ್ತ, ಇಂತಹ ಭಕ್ತಿ ಯಾವುದಿದೋ ಆ ಭಕ್ತಿಯನ್ನು ವಿರಕ್ತಿ ಅಂದ್ರೆ ವಿಶೇಷವಾಗಿ ಪರಮಾತ್ಮನ ವಿಶಿಷ್ಟನಾದ ಪರಮಾತ್ಮನಲ್ಲಿ ರಕ್ತಿ, ವಿರಕ್ತಿ ಅಂದ್ರೆ ವಿಗತವಾದ ರಕ್ತಿ, ಮಿಕ್ಕ ವಿಷಯಗಳಲ್ಲಿ ವಿರಕ್ತಿ ಅಂದ್ರೆ ಅದರ ಮೇಲೆ ಆಶೆ ಇಲ್ಲದೆ ಇರುವುದು, ಪರಮಾತ್ಮನ ಮೇಲೆ ಪೂರ್ಣವಾದ ಅಭಿಮಾನವನ್ನು ಇಡುವುದು, ಇದು ವಿರಕ್ತಿ. ಇಂತಹ ವಿರಕ್ತಿಯನ್ನು ತೋರಿಸುವ ಗುಣ. ಅದಾದ ಮೇಲೆ ವಿನಯ. ವಿನಯ ಅಂತ ಹೇಳಿದರೆ ನಾವು ಎಂಥವರಾಗಿದ್ದರೂ ಕೂಡ ನಮ್ಮ ಅಸ್ವತಂತ್ರವನ್ನು ನಾವು ತಿಳ್ಕೊಂಡಾಗ ನಮಗೆ ವಿನಯ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ನಾವು ವಿ ಆರ್ ನಥಿಂಗ್, ಪರಮಾತ್ಮ ಕೊಟ್ಟರೆ ಇದೆ, ಕೊಡದಿದ್ದರೆ ಏನು ಇಲ್ಲ ನಮಗೆ ಅನ್ನೋ ಭಾವನೆ ಯಾವಾಗಾದ್ರೆ ಪೂರ್ಣವಾಗಿ ಮನಸ್ಸಲ್ಲಿ ನೆಲೆಯುತ್ತೋ ನೆಲೆಸಿರುತ್ತೋ ಆವಾಗ ನಮಗೆ ವಿನಯವು ಪೂರ್ಣವಾಗಿ ಬರುತ್ತೆ. ಈ ವಿನಯ ಸ್ವಭಾವವು ಪುರಾಣ ಶಾಸ್ತ್ರ ಶ್ರವಣ, ಪುರಾಣಗಳನ್ನು ಶಾಸ್ತ್ರಗಳನ್ನು ಕೇಳುವುದು. ಕೇಳಿಟ್ಟಿದ್ರೆ ಸಾಕಾಗೋದಿಲ್ಲ, ಕೇಳಿದ ಮೇಲೆ ಮನನ ಮಾಡಬೇಕು, ಚಿಂತನೆ ಮಾಡಬೇಕು. ಶ್ರವಣ ಮನನ ಧ್ಯಾನ ನಿಧಿಧ್ಯಾಸನ ಅನ್ನುವ ಹೇಳಿದಂತೆ ನಮಗೆ ಪುರಾಣ ಶಾಸ್ತ್ರ ಶ್ರವಣಗಳಿಂದ ಮನನವನ್ನು ಮಾಡಿ ಪರಮಾತ್ಮನ ಚಿಂತನೆಯನ್ನು ಮಾಡುತ್ತಾ ನಾವು ದಾನ, ದಾನ ಅಂದ್ರೆ ಎಲ್ಲ ವಿಧವಾದ ದಾನಗಳು, ವಿದ್ಯಾದಾನವನ್ನು ಹಿಡ್ಕೊಂಡು, ಜ್ಞಾನದಾನ ಅನ್ನೋದು ಯಾವುದಕ್ಕೆ ವಿದ್ಯಾದಾನ ಇಲ್ಲ ಜ್ಞಾನದಾನ ಅಷ್ಟೇ ಅಲ್ಲದೆ ನಾವು ಅನೇಕ ವಿಧವಾದ ದಾನಗಳನ್ನು ಅಂದ್ರೆ ಕಳಗಿಂದ ದ್ರವ್ಯದಾನ ಮೊದಲು ಹಿಡ್ಕೊಂಡು ಎಲ್ಲ ವಿಧವಾದ ದಾನಗಳನ್ನು ನಾವು ಮಾಡುವುದು. ಶಮ ಅಂದ್ರೆ ಅತಿ ಶಾಂತವಾದ ಗುಣ, ಶಾಂತ ಸ್ವಭಾವ ಈ ಶಮಾಗುಣ. ದಮ ಅಂದ್ರೆ ನಾವು ಇಂದ್ರಿಯ ನಿಗ್ರಹವನ್ನು ಮಾಡುವಂತಹದ್ದು ಗುಣ ದಮ. ಆಮೇಲೆ ಯಜ್ಞಗಳು, ಯಜ್ಞಗಳಂತ ಹೇಳಿದ್ರೆ ಪಂಚಮಹಾಯಜ್ಞಗಳು ಮಾಡುವುದು, ದೇವತೆಗಳ ಯಜ್ಞಗಳನ್ನು ಮಾಡ್ತಾರೆ ಅನ್ನುವ ತಿಳುವಳಿಕೆ ಇರುವುದು. ಅಷ್ಟೇ ಅಲ್ಲದೆ ನಾವು ಸ್ಥೂಲವಾಗಿ ಮಾಡುವಂತಹ ಹೋಮ ಯಾಗಾದಿಗಳು ಅಂತಹ ಯಜ್ಞಗಳು ಎಲ್ಲವೂ ಕೂಡ ಯಜ್ಞಗಳಲ್ಲಿ ಬರುವಂತಹದ್ದು. ಸತ್ಯ ಅಂದ್ರೆ ಸತ್ಯ ಪ್ರವರ್ತನ, ಎಲ್ಲವೂ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅನ್ನುವ ಸತ್ಯದ ತಿಳುವಳಿಕೆ. ಅಹಿಂಸಾ ಅಂತ ಹೇಳಿದರೆ ಯಾರಿಗೆ ಅನವಸರವಾಗಿ ಹಿಂಸೆ ಮಾಡದೇ ಇರುವಂತಹದ್ದು, ಯಾವ ಜೀವರಾಶಿಗೆ ತೊಂದರೆ ಕೊಡದೇ ಇರುವಂತಹದ್ದು. ಭೂತದಯ, ಎಲ್ಲ ಪ್ರಾಣಿಗಳಲ್ಲಿ ದಯವನ್ನು ಕರುಣವನ್ನು ತೋರಿಸುವುದು. ಅಹಿಂಸಕ್ಕೆ ಭೂತದಯಕ್ಕೆ ವ್ಯತ್ಯಾಸ ಏನಂದ್ರೆ ಹಿಂಸೆ ಮಾಡದೇ ಇರುವುದು, ಹಿಂಸೆ ಮಾಡದೇ ಇದ್ದರೂ ಕೂಡ ಭೂತದಯ ಇಲ್ಲದೆ ಇರಬಹುದು. ಭೂತದಯ ಅಂದ್ರೆ ಪ್ರಾಣಿಗಳಿಗೆ ಬೇಕಾದ ಅವಸರವನ್ನು ನೋಡಿ ಅದರ ಮೇಲೆ ಅಯ್ಯೋ ಕಂಪ್ಯಾಷನ್ ಅಂತ ಕರಿತೀವಿ ಈ ಭೂತದಯ ಕಂಪ್ಯಾಷನ್. ಅಹಿಂಸಾ ಅಂದ್ರೆ ನಾನ್ ವೈಲೆನ್ಸ್ ಇಸ್ ಡಿಫ್ರೆಂಟ್, ಕಂಪ್ಯಾಷನ್ ಇಸ್ ಡಿಫ್ರೆಂಟ್. ಈ ಎರಡು ಒಂದಕ್ಕೊಂದು ಪೂರಕವಾಗಿರುವಂತಹದ್ದು. ಸೊ ಈ ವಿಧವಾದ ಭೂತದಯ, ಧ್ಯಾನ ಪರಮಾತ್ಮನ ಧ್ಯಾನವನ್ನು ಮಾಡುವುದು, ಭಗವಂತನ ನಾಮಕೀರ್ತನೆಯನ್ನು ಮಾಡುವುದು, ಮೌನ, ಮೌನ ಅಂದ್ರೆ ಮಾತಾಡದೇ ಇರುವುದು ಅಂತ ಅರ್ಥಲ್ಲ, ಮೌನ ಅಂದ್ರೆ ಮನನ, ಪರಮಾತ್ಮನನ್ನು ನಿತ್ಯವೂ ಮನನ ಮಾಡ್ತಾ ಇರುವುದು, ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರುವುದು, ಮನಸ್ಸನ್ನು ಪರಮಾತ್ಮನಲ್ಲಿ ಲಗ್ನ ಮಾಡುವುದು, ಅದು ನಿಜವಾದ ಮೌನ. ಜಪ, ಪರಮಾತ್ಮನ ಜಪವನ್ನು ಮಾಡುವುದು. ತಪ, ತಪಸ್ಸು ಅಂತ ಹೇಳಿದ್ರೆ ದೇಹವನ್ನು ನಾವು ನಿಗ್ರಹ ಮಾಡಿ ದೇಹಕ್ಕೆ ದಾಸರಾಗದೆ ದೇಹ ನಮಗೆ ದೇಹದ ಒಂದು ಸುಖಗಳು ಬೇಕಾಗಿಲ್ಲ ಅಂತ ಹೇಳಿ ದೇಹಕ್ಕೆ ದಾಸರಾಗದೆ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟು ಆ ವಿಧವಾಗಿ ನಾವು ತೀವ್ರವಾದ ಸಾಧನೆಯನ್ನು ಮಾಡುವುದು ತಪಸ್ಸು. ವ್ರತ ಅಂತ ಹೇಳಿದರೆ ವ್ರತಾದಿಗಳು ನಿತ್ಯವೂ ನಮಗೆ ಮನಸ್ಸಿಗೆ ಒಂದು ವಿಧವಾದಂತಹ ಪ್ಯೂರಿಫಿಕೇಶನ್ ಪ್ರಾಸೆಸ್ಗೆ ಬೇಕಾದಂತಹದ್ದು. ವ್ರತಗಳ ಮೂಲಕವಾಗಿ ಮನಸ್ಸು ಶುದ್ಧವಾಗಿ ಜ್ಞಾನ ಸಂಪಾದನೆಗೆ ಅನುಕೂಲವಾಗುತ್ತೆ. ವ್ರತಗಳ ಮೂಲಕವಾಗಿ ನಮಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ.
Welcome to the conference call and service. Please note, touch tone commands are now preceded by the star key. For example, to mute or unmute yourself, press star 6. Only organizers can be heard. Participants may unmute themselves. To unmute your phone, press star 6.
ನಮಸ್ಕಾರ, ಸಾರಿ ಸರ್, ಡಿಸ್ಕನೆಕ್ಟ್ ಆಗೋಯ್ತು. ಶುರು ಮಾಡೋಣ. ಸೊ ಇಲ್ಲಿ ಜಪ, ತಪ, ವ್ರತ, ಸುತೀರ್ಥ. ಸೊ ಜಪ, ಜಪ ಅಂದ್ರೆ ನಾವು ಮಾಡುವಂತಹ ಮಂತ್ರ ಜಪಗಳು, ಯಾವ ಯಾವರು ಅವರವರಿಗೆ ಉಪದೇಶವಾದಂತೆ ಆ ಮಂತ್ರಗಳನ್ನು ಮಾಡುವುದು, ಇಲ್ಲ ಮಂತ್ರೋಪದೇಶ ಇಲ್ಲದೆ ಇರುವವರು ಕೇವಲ ನಾಮಜಪವನ್ನು ಕೂಡ ಮಾಡಬಹುದು. ಈ ವಿಧವಾಗಿ ಪರಮಾತ್ಮನ ನಾಮಜಪ, ತಪ ಅಂದ್ರೆ ತಪಸ್ಸು, ನಾವು ನಮ್ಮ ದೇಹಗಳಿಗೆ ಒಂದು ಸಾಧನೆಯನ್ನು ಅಂದ್ರೆ ದೇಹದ ಮೇಲೆ ಆಸಕ್ತಿಯನ್ನು ಬಿಟ್ಟು ತೀವ್ರವಾದ ಸಾಧನೆಯನ್ನು ಮಾಡುವಂತಹದ್ದು ತಪಸ್ಸು. ವ್ರತಗಳಂತ ಹೇಳಿದ್ರೆ ಪರಮಾತ್ಮನ ವ್ರತಾದಿಗಳು ಅಂದ್ರೆ ಈಗ ನಾನಾ ವಿಧವಾದ ಪೂಜೆಗಳು, ಪರಮಾತ್ಮ ವ್ರತಗಳು, ವ್ರತಗಳ ಮೂಲಕವಾಗಿ ನಮಗೆ ವಿಶೇಷವಾದ ಒಂದು ಸಾಧನೆ ನಡೆಯುತ್ತೆ. ಯಾಕಂದ್ರೆ ವ್ರತಗಳನ್ನು ಮಾಡುವುದರ ಮೂಲಕವಾಗಿ ಮನಸ್ಸು ಶುದ್ಧವಾಗುತ್ತೆ. ಇಂತಹ ವ್ರತಗಳು ಸುತೀರ್ಥ ಅಂದ್ರೆ ಸುತೀರ್ಥ ಸ್ನಾನ, ಒಳ್ಳೆ ತೀರ್ಥಗಳಲ್ಲಿ ಅಂದ್ರೆ ಎಲ್ಲಿ ಆದ್ರೆ ಪರಮಾತ್ಮನ ಸನ್ನಿಧಾನ, ಆ ತೀರ್ಥ ಸ್ನಾನ ಮಾಡುವುದು ಜಡವಾದ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ಅನ್ನುವ ಭಾವನೆ ಇಲ್ಲದೆ ಸುತೀರ್ಥ ಸ್ನಾನ ಅಂತ ಹೇಳಿದ್ರೆ ಎಲ್ಲ ತೀರ್ಥಗಳಲ್ಲಿ ಅಂದ್ರೆ ಸು ಅಂದ್ರೆ ಶೋಭನವಾದ ಅಂದ್ರೆ ಪರಮಾತ್ಮನ ಶುದ್ಧವಾದ ರೂಪಗಳನ್ನು ಸ್ಮರಣೆ ಮಾಡ್ತಾ ಮಾಡುವ ಸ್ನಾನ ಸುತೀರ್ಥ ಸ್ನಾನ. ಅಂದ್ರೆ ತೀರ್ಥಕ್ಕಿರೋ ಆ ಸು ಅನ್ನದೆ ಶುಭಕರವಾದದ್ದು, ಎಲ್ಲ ತೀರ್ಥಗಳು ಶುಭಕರವಾದದ್ದೇ. ಮತ್ತೆ ಸುತೀರ್ಥ ಸ್ನಾನ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಪರಮಾತ್ಮನ ಶುದ್ಧವಾದ ರೂಪಗಳನ್ನು ಸ್ಮರಣೆ ಮಾಡ್ತಾ ಆ ಅನುಸಂಧಾನದಿಂದ ಮಾಡುವಂತಹ ತೀರ್ಥ ಸ್ನಾನ ಯಾವುದಿದೋ ಅದು ಸುತೀರ್ಥ ಸ್ನಾನ. ಅದಾದ ಮೇಲೆ ಮಂತ್ರ ಸ್ತೋತ್ರ, ಮಂತ್ರಗಳ ಮೂಲಕವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡುವುದು, ವಂದನಾ ನಮಸ್ಕಾರವನ್ನು ಮಾಡುವುದು ಪರಮಾತ್ಮನಿಗೆ, ಇವು ಎಲ್ಲವೂ ಕೂಡ ಸಜ್ಜನರ ಗುಣಗಳಾಗಿದೆ. ವಂದನಾ ಅಂದ್ರೆ ಪರಮಾತ್ಮನಿಗೆ ಮಾತ್ರ ನಮಸ್ಕಾರ ಮಾಡುವುದು ಅಂತಲ್ಲ, ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀವಿ, ತಾರತಮ್ಯ ಜ್ಞಾನ ಅನುಸಾರವಾಗಿ ಗುರುಗಳಿಗೆ, ದೊಡ್ಡವರಿಗೆ ಎಲ್ಲರೂ ಕೂಡ, ಯೋಗ್ಯರೆಲ್ಲರೂ ಕೂಡ, ಭಕ್ತರಿಗೆ ನಮ್ಮಕ್ಕಿಂತ ಉತ್ತಮರಾದವರು, ಸೋತ್ತಮರಾದವರು ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಅವರ ಅಂತರ್ಗತನಾದ ಪರಮಾತ್ಮನಿಗೆ ಆ ನಮಸ್ಕಾರಗಳೆಲ್ಲ ಹೋಗ್ತಾ ಇದೆ ಅನ್ನುವ ಅನುಸಂಧಾನದಿಂದ ಮಾಡುವಂತಹ ನಮಸ್ಕಾರ. ಇದು ಜ್ಞಾನಪೂರ್ವಕವಾಗಿ ಮಾಡುವಂತಹ ನಮಸ್ಕಾರ. ಇಂತಹ ಪ್ರವರ್ತನೆ ಯಾವುದಿದು ಅದು ಸಜ್ಜನರ ಗುಣವಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಸಜ್ಜನರದಂತ ಹೇಳಿದ ಮೇಲೆ ಅದೊಂದು ಸಾರ್ ಮುಂಚೆ ಹೋಗೋಣ. ಜ್ಞಾನ, ಭಕ್ತಿ, ವಿರಕ್ತಿ, ವಿನಯ, ಪುರಾಣ ಶಾಸ್ತ್ರ, ಶ್ರವಣ, ಚಿಂತನ, ದಾನ, ಶಮ, ದಮ, ಯಜ್ಞ, ಸತ್ಯ, ಅಹಿಂಸ, ಭೂತದಯ, ಧ್ಯಾನ, ಭಗವನ್ ನಾಮಕೀರ್ತನ, ಮೌನ, ಜಪ, ತಪ, ವ್ರತ, ಸುತೀರ್ಥ ಸ್ನಾನ, ಮಂತ್ರ ಸ್ತೋತ್ರ, ವಂದನ ಸಜ್ಜನರ ಗುಣವು ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಇದು ಸ್ವಾತಂತ್ರ್ಯದ ಬಗ್ಗೆ ಮತ್ತು ಹೇಳುವಂತಹ ವಿಷಯ ಏನು. ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದಿ ಗುಣದೋಷಗಳು ತೋರುವು ಸತ್ವಾಸತ್ವ ಜೀವರುಳು ಶ್ವಾಸ, ಭೋಜನ, ಪಾನ, ಶಯನ, ವಿಲಾಸ, ಮೈಥುನ, ಗಮನ, ಹರ್ಷ, ಕ್ಲೇಶ, ಸ್ವಪ್ನ, ಸುಷುಪ್ತಿ, ಜಾಗೃತಿ, ಯಹವು ಚೇತನಕ್ಕೆ. ಚೇತನಕ್ಕೆ ಜೀವರಾಶಿಗಳಿಗೆ, ಚೇತನ ಪದಾರ್ಥಗಳಿಗೆ ಅಂದ್ರೆ ಆಲ್ ಸೆಂಟಿಯಂಟ್ ಬೀಂಗ್ಸ್, ಲಿವಿಂಗ್ ಥಿಂಗ್ಸ್, ಯಾವ್ದು ಯಾವ್ದಿದೋ ಎಲ್ಲ ಚೇತನ ಸ್ವರೂಪಗಳಿಗೂ ಏನೇನಾಗತ್ತೆ, ಹೇಗಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದಿ, ನೋಡ್ರಿ ಇದು ಹೇಳಿದ್ದಾರೆ. ಸ್ವಾತಂತ್ರ್ಯ ಗುಣವನ್ನು ಪ್ರವೇಶ ಮಾಡಿಸ್ತಾನೆ ಪರಮಾತ್ಮ. ಅಂದರೆ ನಮಗೆ ಇಂಡಿಪೆಂಡೆನ್ಸ್ ಕೊಡ್ತಾನಂತಲ್ಲ, ಸ್ವಾತಂತ್ರ್ಯವನ್ನು ಪ್ರವೇಶ ಮಾಡಿಸುವುದಂದ್ರೇನು, ಪರಮಾತ್ಮನಿಗೆ ಪರಮಾತ್ಮನ ಗುಣಗಳಿಗೆ ಅಭೇದ, ಪರಮಾತ್ಮನೇ ತನ್ನ ಗುಣ, ಪರಮಾತ್ಮನ ಸ್ವಾತಂತ್ರ್ಯ ಗುಣಗಳನ್ನು ಪ್ರವೇಶ ಮಾಡಿಸುವುದು. ಪರಮಾತ್ಮ ಪ್ರವೇಶ ಮಾಡ್ತಾನೆ ಅಂತ ಹೇಳಬಹುದು, ಸ್ವಾತಂತ್ರ್ಯ ಗುಣವನ್ನು ಪ್ರವೇಶ ಮಾಡಿಸುವುದು ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅದರ ಮೂಲಕವಾಗಿ ಆಗುವ ಕ್ರಿಯೆಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮನಿಗೆ ಪರಮಾತ್ಮನ ಗುಣಗಳಿಗೆ ಅಭೇದವಿದ್ದಂತೆ ಪರಮಾತ್ಮನಿಗೆ ಪರಮಾತ್ಮನ ಕ್ರಿಯೆಗಳಿಗೆ ಅಭೇದ. ಅಂದ್ರೆ ಪರಮಾತ್ಮನೇ ಅವನ ಕ್ರಿಯೆ ಆಗಿದ್ದಾನೆ. ಈ ವಿಧವಾಗಿ ಇರುವಾಗ ಪರಮಾತ್ಮ ಪ್ರವೇಶ ಮಾಡ್ತಾನೆ ಅಂತ ಹೇಳಿದ್ರೆ ಅನೇಕ ರೂಪಗಳಲ್ಲಿ ಪ್ರವೇಶ ಮಾಡ್ತಾನೆ. ಯಾಕಂದ್ರೆ ಮೊದಲು ಜಗತ್ತು ಸೃಷ್ಟಿ ಮಾಡಿ ಅದನ್ನು ಪ್ರವೇಶ ಮಾಡಿದ್ದಾನೆ. ತತ್ ಸೃಷ್ಟ ತದೇ ವಾನ್ ಪ್ರವೇಶತ್ ಅಂತ ಹೇಳಿದಂತೆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳಿ ಉಪನಿಷತ್ತುಗಳು ಹೇಳುತ್ತೆ. ಅದೇ ವಿಧವಾಗಿ ಪರಮಾತ್ಮ ಈ ಜೀವರಾಶಿಗಳೊಳಗೆ ಪ್ರವೇಶ ಮಾಡ್ತಾನೆ ಅಂದ್ರೆ ಮೊದಲೇ ಇದ್ದ, ಮತ್ತೆ ಪ್ರವೇಶ ಮಾಡುವುದೇನು ಅಂದ್ರೆ ಯಾವ್ದಾದ್ರೂ ಒಂದು ಪ್ರವೇಶ ಮಾಡ್ತಾ ಇದ್ದೆ ಪರಮಾತ್ಮನ ರೂಪ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಪರಮಾತ್ಮ ಅಲ್ಲಿ ಇಲ್ಲ ಅನ್ನುವ ಒಂದು ಸಂಶಯ ಬರಲಿಕ್ಕೆ ಅವಕಾಶವಿದೆ. ಆದ್ರೆ ಒಂದು ರೂಪದಲ್ಲಿ ಪರಮಾತ್ಮ ಇರ್ತಾನೆ, ಇನ್ನೊಂದು ರೂಪದಲ್ಲಿ ಪ್ರವೇಶ ಮಾಡ್ತಾನೆ. ಯಾಕೆ ಹಾಗೆ, ಯಾವ ರೂಪದಲ್ಲಿ ಇದ್ದಾನೋ ಅದೇ ರೂಪದಲ್ಲಿ ಪರಮಾತ್ಮ ಕೆಲಸ ಮಾಡಬಹುದು. ಒಂದು ರೂಪದಲ್ಲಿ ಪರಮಾತ್ಮ ಒಂದು ವಸ್ತುವಿನಲ್ಲಿ ಇದ್ದು ಮತ್ತೊಂದು ರೂಪದಲ್ಲಿ ಆ ವಸ್ತುವಿನಲ್ಲಿ ಪ್ರವೇಶ ಮಾಡುವುದರಲ್ಲಿ ಏನು ಇದು, ವಾಟ್ ಈಸ್ ದ ಪರ್ಪಸ್ ಆಫ್ ಇಟ್, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಬಿಹೈಂಡ್ ಇಟ್, ಯಾಕೆ ಹಾಗೆ ಮಾಡಬೇಕು ಪರಮಾತ್ಮ ಅಂತ ಹೇಳಿದ್ರೆ ಇದು ಪರಮಾತ್ಮನ ಕ್ರಿಯಾ ವಿಶೇಷಗಳು. ಅಂದ್ರೆ ಒಂದೊಂದು ರೂಪದಲ್ಲಿ ಪರಮಾತ್ಮ ಒಂದೊಂದು ಕಾರ್ಯವನ್ನು ಮಾಡ್ತಾನೆ. ಉದಾಹರಣೆಗೆ ಯಾವುದೇ ಒಂದು ಚೇತನ ವಸ್ತು ಇದ್ದರೆ ಆ ಚೇತನ ವಸ್ತು ಒಳಗೆ ಸ್ವರೂಪ ದೇಹದಲ್ಲಿ ಪರಮಾತ್ಮ ಇದ್ದು ಆ ಸ್ವರೂಪ ರಕ್ಷಣೆ ಮಾಡ್ತಾನೆ. ದ ಕ್ವಾಲಿಟಿ ದಟ್ ಇಸ್ ದೇರ್ ಇನ್ ದ ಸ್ವರೂಪ ದಟ್ ಹಿ ಪ್ರೊಟೆಕ್ಟ್ಸ್. ಈ ವಿಧವಾಗಿ ಸ್ವರೂಪ ಲಕ್ಷಣವನ್ನು ರಕ್ಷಣೆ ಮಾಡುವ ಕಾರ್ಯ ಒಂದು ರೂಪದಿಂದ ಮಾಡ್ತಾನೆ, ಮತ್ತೊಂದು ರೂಪದಿಂದ ಪರಮಾತ್ಮ ಆ ಸ್ವರೂಪಕ್ಕೆ ಆ ಸ್ಥೂಲವಾದ ದೇಹಕ್ಕೂ ಲಿಂಕ್ ಎಸ್ಟಾಬ್ಲಿಷ್ ಮಾಡ್ತಾನೆ, ಮತ್ತಿನ್ನೊಂದು ರೂಪದಿಂದ ಪರಮಾತ್ಮ ಆ ಸ್ವರೂಪ ಫಂಕ್ಷನ್ ಮಾಡುವಂತೆ ಮಾಡ್ತಾನೆ, ಮತ್ತೊಂದು ರೂಪದಿಂದ ದೇಹ ಫಂಕ್ಷನ್ ಮಾಡುವಂತೆ ಮಾಡ್ತಾನೆ, ಮತ್ತೊಂದು ರೂಪದಿಂದ ಇನ್ನೊಂದು ಕಾರ್ಯ. ಈ ವಿಧವಾಗಿ ಒಂದೊಂದು ರೂಪದಿಂದ ಒಂದೊಂದು ಕಾರ್ಯಗಳನ್ನು ಅಂತೆ ಒಂದೊಂದು ಜೀವದ ಒಳಗೂ ಅನಂತಾನಂತ ರೂಪಗಳ ಧಾರಣೆ ಮಾಡಿರ್ತಾನೆ. ಉದಾಹರಣೆಗೆ ಇನ್ ಅಡಿಷನ್ ಟು ಆಲ್ ದಿಸ್ ಫಾರ್ಮ್ಸ್, 72,000 ರೂಪಗಳಲ್ಲಿ 36,000 ಪುರುಷ ರೂಪಗಳು, 36,000 ಸ್ತ್ರೀ ರೂಪಗಳಿಂದ ನಾಡಿಗಳ ಒಳಗೆ 72,000 ನಾಡಿಗಳ ಒಳಗೆ ಪರಮಾತ್ಮ ಇರುವುದನ್ನು ನಾವು ನೋಡಿದ್ದೀವಿ ನಾಡಿ ಸಂಧಿಯಲ್ಲಿ. ಈ ವಿಧವಾಗಿ ಪರಮಾತ್ಮ ಒಂದೊಂದು ರೂಪದಿಂದ ಒಂದೊಂದು ಕೆಲಸವನ್ನು ಮಾಡ್ತಾನೆ. ಅದೇ ವಿಧವಾಗಿ ಪರಮಾತ್ಮ ನಮ್ಮ ಒಳಗೆ ಈ ಸ್ವಾತಂತ್ರ್ಯ ರೂಪಗಳನ್ನು ಪ್ರವೇಶ ಮಾಡಿಸುವುದರ ಮೂಲಕವಾಗಿ, ಅಂದ್ರೆ ತನ್ನ ಸ್ವತಂತ್ರ ಅಂತ ಕರೆಯಲ್ಪಡುವಂತಹ ರೂಪಗಳನ್ನು ಲೇಷ ಅಂತ ಹೇಳಿದ್ದಾನೆ, ಅಂದ್ರೆ ಸ್ವಲ್ಪ ಮಟ್ಟಿಗೆ. ಯಾಕೆ ಲೇಷ ಅಂತ ಹೇಳಿದ್ರೆ ಪರಮಾತ್ಮನ ಸ್ವಾತಂತ್ರ್ಯ ಗುಣ ಅನ್ನೋದು ಅನಂತವಾದದ್ದು, ಅನಂತವಾದ ಸ್ವಾತಂತ್ರ್ಯ ಗುಣವನ್ನು ಯಾರ ಒಳಗೆ ಪ್ರವೇಶ ಮಾಡಿಸುವುದಿಲ್ಲ ಪರಮಾತ್ಮ. ಅವರವರ ಯೋಗ್ಯತಾನುಸಾರವಾಗಿ ಅವರವರ ಶಕ್ತಿಗೆ ತಕ್ಕಂತೆ ಪರಮಾತ್ಮ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ಗುಣಗಳನ್ನು, ಅಂದ್ರೆ ತನ್ನ ಸ್ವಾತಂತ್ರ್ಯ ಗುಣ ಅನ್ನುವ ರೂಪವನ್ನು, ತನ್ನ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶ ಮಾಡಿಸ್ತಾನೆ. ಅಂದ್ರೆ ಏನು, ತಾನೇ ಪ್ರವೇಶ ಮಾಡ್ತಾನೆ, ಪ್ರವೇಶ ಗೈಸಿದ ಕಾರಣದಿ, ಆ ವಿಧವಾಗಿ ಪ್ರವೇಶ ಮಾಡಿಸಿದ ಕಾರಣದಿಂದ ಗುಣದೋಷಗಳು ತೋರುಪುವು, ಆಯಾ ಜೀವರಾಶಿಗಳ ಗುಣದೋಷಗಳು ಹೊರಗೆ ಕಾಣಿಸಿಕೊಡುತ್ತೆ, ಅಂದ್ರೆ ಪ್ರಕಟವಾಗತ್ತೆ, ಅಭಿವ್ಯಕ್ತವಾಗತ್ತೆ, ಮ್ಯಾನಿಫೆಸ್ಟ್ ಆಗತ್ತೆ, ದೇ ಕಮ್ ಟು ದ ಸರ್ಫೇಸ್. ಈ ವಿಧವಾಗಿ ಜೀವರಾಶಿಗಳು ತಮ್ಮ ತಮ್ಮ ಗುಣದೋಷಗಳನ್ನು ಹೇಗೆ ತೋರಿಸಿಕೊಡ್ತಾರೆ ಅಂತ ಹೇಳಿದ್ರೆ, ಪರಮಾತ್ಮ ತನ್ನ ಸ್ವತಂತ್ರ ಗುಣಗಳನ್ನು ಅವಳ ಒಳಗೆ ಪ್ರವೇಶ ಮಾಡಿಸಿ ತಾನು ಬಿಂಬರೂಪನಾಗಿ ಅವರ ಒಳಗೆ ಕೆಲಸ ಮಾಡಿದಾಗ ಅವರು ಪ್ರತಿಬಿಂಬರಾಗಿ ತಮ್ಮ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಪರಮಾತ್ಮ ತಾನೇನು ಮಾಡ್ತಾನೆ, ಅವನಿಗೆ ನೈರ್ಗುಣ್ಯ ವೈಷಮ್ಯಾದಿ ದೋಷಗಳಿಲ್ಲ, ಪಕ್ಷಪಾತಾದಿ ದೋಷಗಳಿಲ್ಲ. ಆ ಕಾರಣದಿಂದ ಎಲ್ಲಾ ಜೀವರಾಶಿಗಳ ಒಳಗೆ ಪ್ರವೇಶ ಮಾಡಿದ ಪರಮಾತ್ಮ ಅವರವರ ಸ್ವಭಾವಾನುಸಾರವಾಗಿ, ಅವರವರ ಯೋಗ್ಯತಾನುಸಾರವಾಗಿ ತಾನು ಅವರಿಂದ ಕೆಲಸಗಳನ್ನು ಮಾಡ್ತಾನೆ. ಗುಣದೋಷಗಳು ತೋರ್ಪು, ಅವರ ಸ್ವಭಾವಾನುಸಾರವಾಗಿ ಗುಣದೋಷಗಳು ಕಾಣಿಸಿಕೊಡುತ್ತೆ, ಅದು ಪರಮಾತ್ಮನ ಸ್ವತಂತ್ರ ಗುಣದಿಂದ ಆಗತ್ತೆ. ಸತ್ವ ಅಸತ್ವ ಜೀವರುಳು, ಸತ್ವ ಜೀವರಾಶಿಗಳು, ಅಸತ್ವ ಜೀವರಾಶಿಗಳು. ಅಸತ್ವ ಅಂತ ಹೇಳಿದ್ರೆ ರಜಸ್ಸು ತಮಸ್ಸು ಇಬ್ಬರು ಬಂದುಬಿಡ್ತಾರೆ. ಸತ್ವರಾಗದೇ ಇರುವಂತಹ ಅವರು ಅಂದ್ರೆ ರಾಜಸಿಕ ತಾಮಸಿಕ ಜೀವರಾಶಿಗಳು, ಎಲ್ಲ ಮೂರು ವಿಧವಾದ ಜೀವರಾಶಿಗಳ ಒಳಗೆ ಕೂಡ ಪರಮಾತ್ಮ ಏನು ಮಾಡ್ತಾನೆ, ಶ್ವಾಸ ಭೋಜನ ಪಾನ ಶಯನ ವಿಲಾಸ ಮೈಥುನ. ಶ್ವಾಸ, ಅವರು ಶ್ವಾಸ ಮಾಡುವುದು ಕೂಡ ಪರಮಾತ್ಮನ ಮೂಲಕವಾಗಿ, ಅಂದ್ರೆ ಈವನ್ ಅದು ನಮಗೆ ಪ್ರತ್ಯಕ್ಷವಾಗಿ ಗೋಚರವಾಗುವ ವಿಷಯ. ಪ್ರಯತ್ನ ಮಾಡಿ ನಾವು ಯಾರು ಶ್ವಾಸ ಮಾಡುವುದಿಲ್ಲ, ಮಲಗಿದಾಗೂ ಶ್ವಾಸ ನಡೀತಾ ಇರುತ್ತೆ, ನಿತ್ಯವೂ ಶ್ವಾಸ ನಡೀತಾ ಇರುತ್ತೆ. ನಮ್ಮ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದಲ್ಲ ಶ್ವಾಸ ಅನ್ನುವುದು, ನಾವು ಇಟ್ ಈಸ್ ಎನ್ ಇನ್ವಾಲಂಟರಿ ಆಕ್ಷನ್. ಇನ್ವಾಲಂಟರಿ ಅಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲ, ಶ್ವಾಸದಲ್ಲಿ ಸ್ವಾತಂತ್ರ್ಯ ಇಲ್ಲ. ಭೋಜನ, ಹಾ ಅಲ್ಲಿ ಸ್ವಾತಂತ್ರ್ಯ ಇದೆ ರೀ, ನಾವು ವಿ ಈಟ್ ವಾಟ್ ಎವರ್ ವಿ ಲೈಕ್. ಭೋಜನ ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯವಿದೆ ಅಂತ ನಮಗೆ ಭ್ರಮೆ ಉಂಟಾಗತ್ತೆ. ಆದ್ರೆ ಇನ್ನು ಸ್ವಲ್ಪ ಆಳವಾಗಿ ನೋಡ್ರಿ, ಒಂದು ಒಬ್ಬನು ಭೋಜನ ಮಾಡಬೇಕಂತ ಹೇಳಿದ್ರೆ ಆ ಭೋಜನಕ್ಕೆ ಬೇಕಾದ ಪದಾರ್ಥಗಳು ಇರಬೇಕು. ಆ ಪದಾರ್ಥಗಳು ಅವನು ನಾನೇ ಹೋಗಿ ನಾನೇ ನಮ್ಮ ಬ್ಯಾಕ್ ಯಾರ್ಡ್ ನಲ್ಲಿ ಮಾಡಿದ್ದೀನಿ ರೀ, ನಾನು ಭೋಜನ ಪದಾರ್ಥಗಳು ನಾನೇ ಸೃಷ್ಟಿ ಮಾಡಿದ್ದೀನಿ ಅಂತ ಯಾರಾದ್ರೂ ಹೇಳಿದರೆ ಆ ಅವನು ಬ್ಯಾಕ್ ಯಾರ್ಡ್ ನಲ್ಲಿ ಪ್ಲಾಂಟ್ ಹಾಕಿರ್ತಾನೆ, ಆ ಪ್ಲಾಂಟ್ ಇಂದ ಆ ಕಾಯಿ ಹಣ್ಣು ಎಲ್ಲ ಬರಬೇಕಂತ ಹೇಳಿದ್ರೆ ಅದು ಪರಮಾತ್ಮ ಬರುವಂತೆ ಮಾಡಿದರೆ ಬರತ್ತೆ ಹೊರತು, ಒಂದು ಮಾವಿನ ಗಿಡದಿಂದ ಮಾವಿನ ಮರದಿಂದ ಮಾವಿನ ಹಣ್ಣು ಬರಬೇಕಂದ್ರೆ ಪರಮಾತ್ಮ ಬರುವಂತೆ ಮಾಡಿದರೆ ಬರುತ್ತೆ. ವಿ ಆರ್ ನಾಟ್ ಮೇಕಿಂಗ್ ದಟ್ ಟ್ರೀ ಈಲ್ಡ್, ಅದಕ್ಕೆ ನೀರು ಹಾಕ್ತೀವಿ ಆಯ್ತು ನಿಜ, ಅದಕ್ಕೆ ಒಂದು ಬೇಕಾದ ಮೆನ್ಯೂರ್ ಹಾಕ್ತೀವಿ ಎಲ್ಲ ಹಾಕ್ತೀವಿ, ಆದರೆ ಅದರಿಂದ ಅದು ಉತ್ಪತ್ತಿ ಆಗಬೇಕಂತ ಹೇಳಿದ್ರೆ ಪರಮಾತ್ಮನ ಅನುಗ್ರಹ ಇರಲೇಬೇಕು. ಅಷ್ಟೇ ಅಲ್ಲದೆ ಅದನ್ನು ಬೆಳೆಸುವ ಶಕ್ತಿ ನಮಗೆ ಬರಬೇಕು, ಅದನ್ನು ಸಂಪಾದಿಸುವ ಶಕ್ತಿ ಬರಬೇಕು, ಅದಕ್ಕೆ ಬೇಕಾಗಿದ ಎಲ್ಲವನ್ನೂ ಸಮಕೂರಿಸುವವನು ಪರಮಾತ್ಮ. ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಪರಮಾತ್ಮನ ಸ್ವಾತಂತ್ರ್ಯವು ನಮ್ಮ ಅಸ್ವಾತಂತ್ರ್ಯವು ನಮಗೆ ಗೋಚರವಾಗತ್ತೆ. ಸೊ ಭೋಜನ ಅನ್ನುವುದು ಮೇಲ್ನೋಟಕ್ಕೆ ನಮಗೆ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು ಅಂತ ಒಂದು ಭ್ರಮೆ ಬರುತ್ತೆ ಹೊರತು, ಆ ಭೋಜನ ನಡಿಬೇಕಂತ ಹೇಳಿದರೆ ಅದರಲ್ಲಿ ಕೂಡ ಪರಮಾತ್ಮನ ಸ್ವಾತಂತ್ರ್ಯವೇ ಇದೆ. ಅಷ್ಟೇ ಅಲ್ಲದೆ ಪಾನ ಅಂದ್ರೆ ಕುಡಿಯುವುದು, ನೀರು ಕುಡಿಬೇಕಂದ್ರೆ ನೀರು ಸಿಗಬೇಕು, ಸಿಕ್ಕಿದ ನೀರು ನಮಗೆ ಟೇಸ್ಟ್ಗೆ ಗೊತ್ತಾಗಬೇಕು, ಅದು ಕುಡಿಯುವ ಶಕ್ತಿ ನಮಗೆ ಬರಬೇಕು, ಆ ಕುಡಿಯುವ ಕೈ ನಮಗೆ ಪರಮಾತ್ಮ ಕೊಟ್ಟರೆ ನಾವು ಕುಡಿತೀವಿ, ಕುಡಿಯುವಂತಹ ಬಾಯಿ ಪರಮಾತ್ಮ ಕೊಟ್ಟಿದ್ದಾನೆ. ಬಾಯಿ ಕೊಡದೆ ಇದ್ರೆ ನಾವು ಕುಡಿಲಕ್ಕಾಗೋದಿಲ್ಲ. ಸೊ ಈ ಪಾನ ಮಾಡಬೇಕಂದ್ರೆ ಅದಕ್ಕೆ ಕೂಡ ಪರಮಾತ್ಮನೇ ಸ್ವಾತಂತ್ರ್ಯ, ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು. ಶಯನ, ಮಲಗುವುದು, ನಾವು ಮಲಗ್ತೀವಿ ನಿದ್ದೆ ಬರೋದಿಲ್ಲ, ಇಲ್ಲ ಮಲಗುವುದಕ್ಕೆ ಜಾಗವೇ ಇರುವುದಿಲ್ಲ, ಏನಾದರೂ ಆಗಬಹುದು. ಸೊ ಈ ಶಯನ ಮಾಡುವ ಒಂದು ಅವಕಾಶವನ್ನು ಪರಮಾತ್ಮನೇ ಕೊಡ್ತಾನೆ. ವಿಲಾಸ ಅಂದ್ರೆ ಖುಷಿಯಾಗಿ ತಿರುಗಾಡುವುದು, ಅದು ಪರಮಾತ್ಮನೇ ಕೊಟ್ಟರೇ ಇದೆ, ಇಲ್ಲದೆ ಇಲ್ಲ. ಮೈಥುನಾದಿಗಳು ಅಂದ್ರೆ ಇದು ಕೂಡ ಅವರವರು ಆಯಾ ಜೀವರಾಶಿಗಳು ಅವರವರು ತಕ್ಕಂತೆ ವಿಹಾರ ಮಾಡುವುದಕ್ಕೆ ಬೇಕಾದದ್ದು, ಅದೆಲ್ಲ ಕೂಡ ಪರಮಾತ್ಮ ಕೊಟ್ಟರೇ ಇದೆ, ಕೊಡದಿದ್ದರೆ ಇಲ್ಲ. ಗಮನ, ಹೋಗುವುದು, ಬರುವುದು, ಹರ್ಷ, ಸುಖ, ಕ್ಲೇಶ, ದುಃಖ, ಸ್ವಪ್ನ ಅಂದ್ರೆ ಕನಸು ಬರುವಂತಹದ್ದು, ಸುಷುಪ್ತಿ, ಗಾಢ ನಿದ್ರಾವಸ್ಥೆ, ಜಾಗೃತಿ, ಜಾಗ್ರತಾವಸ್ಥೆ, ಇವೆಲ್ಲವೂ ಕೂಡ ಚೇತನ ರಾಶಿಗಳಿಗೆ ಪರಮಾತ್ಮ ಕೊಟ್ಟರೆ ಆಗತ್ತೆ. ನಮಗೆ ಬೇಕಾದಾಗ ನಿದ್ದೆ ಬರೋದಿಲ್ಲ, ಬೇಕಾದಾಗ ಒಂದೊಂದ್ಸಾರಿ ನಿದ್ದೆ ಮಾಡಬೇಕಂತೀವಿ ನಿದ್ದೆ ಬರೋದಿಲ್ಲ, ಇನ್ನೊಂದ್ಸಾರಿ ನಿದ್ದೆ ಬೇಡ ಅಂತೀವಿ ನಿದ್ದೆ ಬರುತ್ತೆ. ಈ ವಿಧವಾಗಿರುವ ಕಾರಣದಿಂದ ಈ ಅವಸ್ಥೆಗಳು ಕೂಡ ಪರಮಾತ್ಮ ಕೊಟ್ಟರೆ ನಮಗಿದೆ, ಕೊಡದಿದ್ರೆ ಇಲ್ಲ. ಒಂದು ಹೆಜ್ಜೆ ಹೆಜ್ಜೆ ಕೂಡ ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು, ನಮಗೆ ಸ್ವಾತಂತ್ರ್ಯವಿಲ್ಲ ಅನ್ನುವ ವಿಷಯ ಈ ಎಲ್ಲ ಕಾರ್ಯಗಳಲ್ಲಿಯೂ ನಮಗೆ ಗೋಚರವಾಗುವಂತಹ ವಿಷಯ. ಸೊ ಈ ವಿಧವಾಗಿ ಪರಮಾತ್ಮ ತಾನು ತನ್ನ ಸ್ವಾತಂತ್ರ್ಯ ಗುಣಗಳನ್ನು ನಮ್ಮೊಳಗೆ ಪ್ರವೇಶ ಮಾಡಿದರೆ ಮಾತ್ರ ನಮಗಿದೆ ಅನ್ನುವುದನ್ನು ನಮಗೆ ತಿಳಿಸಿದ್ದಾರೆ. ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶ ಗೈಸಿದ ಕಾರಣದಿ ಗುಣ ದೋಷಗಳು ತೋರುಪು ಸತ್ವಾಸತ್ವ ಜೀವರುಳು ಶ್ವಾಸ, ಭೋಜನ, ಪಾನ, ಶಯನ, ವಿಲಾಸ, ಮೈಥುನ, ಗಮನ, ಹರ್ಷ, ಕ್ಲೇಶ, ಸ್ವಪ್ನ, ಸುಷುಪ್ತಿ, ಜಾಗೃತಿ ಯಾವು ಚೇತನಕ್ಕೆ ಅನ್ನುವುದನ್ನು ಇದು ಹೇಳಿದ್ದಾರೆ. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಗಾಯನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವಾತ್ ಕರೋಮಿ ಇದ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.